ಭಕ್ತಿ ಸೇವೆ. ಅನೇಕ ಬಾರಿ ಧರ್ಮ ಎಂಬ ಪದಕ್ಕೆ ಮತ ಎಂದು ಅರ್ಥವನ್ನ ನೀಡಿದರು. ಧರ್ಮ ಎಂಬ ಪದಕ್ಕೆ ಶ್ರೀಲ ಪ್ರಭುಪಾದರು ಇನ್ನೂ ಎರಡು ಅರ್ಥಗಳನ್ನು ತಿಳಿಸುತ್ತಾರೆ. ಧರ್ಮ ಎಂಬ ಪದಕ್ಕೆ ಒಂದು ಅರ್ಥ ಭಗವಂತನು ನೀಡಿದ ಸೂತ್ರಗಳು ಅಥವಾ ನಿಯಮಗಳು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಅದೇ ಧರ್ಮ. ಯಾವುದು ಭಗವಂತನು ಏನು ಹೇಳುತ್ತಾನೋ ಅದೇ ಧರ್ಮ. ಧರ್ಮ ಎಂಬ ಪದಕ್ಕೆ ಎರಡನೆಯ ಅರ್ಥ ಬಂದು ಸಹಜ ಸ್ವರೂಪ ಅಥವಾ ಸನಾತನ ಸ್ಥಾನ. ಈ ಅರ್ಥವನ್ನು ನಾವು ತುಂಬಾ ಗಮನವನ್ನಿಟ್ಟು ಕೇಳಬೇಕು. ಸಕ್ಕರೆಯ ಧರ್ಮ ಅಥವಾ ಸಹಜ ಸ್ವರೂಪ ಏನು? ಸಿಹಿಯಾಗಿ ಇರುವುದು. ಮೆಣಸಿನಕಾಯಿಯ ಧರ್ಮ ಏನು? ಖಾರ. ನೀರಿನ ಧರ್ಮ ಏನು? ದ್ರವತನ ಅಥವಾ ಲಿಕ್ವಿಡಿಟಿ ಅಥವಾ ಲಿಕ್ವಿಡ್ ಫಾರ್ಮ್. ಬೆಂಕಿಯ ಧರ್ಮ ಏನು? ಶಾಖ ಮತ್ತು ಬಿಸಿ, ಹೀಟ್ ಅಂಡ್ ಲೈಟ್. ಈಗ ಬೆಂಕಿಯಿಂದ ಶಾಖ ಮತ್ತು ಬಿಸಿತನವನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಸಿಹಿತನವನ್ನು ಸಕ್ಕರೆಯಿಂದ ಬೇರೆ ಮಾಡಲು ಸಾಧ್ಯವಿಲ್ಲ. ಸಿಹಿತನವಿಲ್ಲವೆಂದರೆ ಸಕ್ಕರೆ ಎಂದು ಅನಿಸಿಕೊಳ್ಳುವುದಿಲ್ಲ ಸಕ್ಕರೆ. ಈಗ ಒಂದು ಜೀವರಾಶಿ ಅಥವಾ ಜೀವಾತ್ಮದ ಧರ್ಮ ಏನು? ನಿಧಾನವಾಗಿ ಯೋಚಿಸಿ ನೋಡಿ. ಪ್ರತಿಯೊಂದು ಜೀವರಾಶಿಯ ಧರ್ಮ ಸೇವೆ, ಸೇವೆ ಮಾಡುವುದು. ಹೇಗೆ ಸಿಹಿತನವನ್ನು ಸಕ್ಕರೆಯಿಂದ ಬೇರೆ ಮಾಡುವುದಕ್ಕೆ ಆಗುವುದಿಲ್ಲವೋ ಅದೇ ರೀತಿಯಲ್ಲಿ ಸೇವೆ ಅಥವಾ ಸರ್ವಿಸ್ ಎಂಬ ಒಂದನ್ನು ಜೀವಾತ್ಮದಿಂದ ಬೇರೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿ ಯಾರಿಗಾದರೂ ಒಬ್ಬರಿಗೆ ಸೇವೆ ಮಾಡುತ್ತಲೇ ಇರಬೇಕು. ಆದರೆ ಒಂದೇನೆಂದರೆ ಮಾಯೆ ಈ ಸತ್ಯವನ್ನು ಜೀವಾತ್ಮದಿಂದ ಮುಚ್ಚಿಡುತ್ತದೆ. ಉದಾಹರಣೆಗೆ ಮನೆಯಲ್ಲಿ ಯಜಮಾನನು ರಾತ್ರಿ ಹಗಲು ತನ್ನ ಸಂಸಾರಕ್ಕೋಸ್ಕರ ಕತ್ತೆ ದುಡಿದಂತೆ ದುಡಿಯುತ್ತಾನೆ. ಆದರೆ ಅವನು ಯಜಮಾನ ಎಂದು ಜಂಬವಾಗಿ ಹೇಳಿಕೊಳ್ಳುತ್ತಾನೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ಜೀವಿ ಒಂದು ಮನೆಗೋಸ್ಕರವೋ, ಒಂದು ಸಂಸಾರಕ್ಕೋಸ್ಕರವೋ, ದೇಶಕ್ಕೋಸ್ಕರವೋ, ಮಕ್ಕಳಿಗೋಸ್ಕರವೋ, ಕೆಲಸ ಕೊಟ್ಟ ಮಾಲೀಕನಿಗೋಸ್ಕರವೋ ಮತ್ತು ಅನೇಕ ರೀತಿಗಳಲ್ಲಿ ಯಾರಿಗಾದರೂ ಸೇವೆ ಮಾಡುತ್ತಲೇ ಇರುತ್ತಾನೆ. ಆದರೆ ಪೆದ್ದತನದಿಂದ ನಾನು ಒಡೆಯ ಎಂದು ಭಾವಿಸುತ್ತಾನೆ. ಈ ಅಜ್ಞಾನವನ್ನ ಒಡೆದು ಓಡಿಸಲು ಭಗವಂತನ ದಾಸರು ಆ ವೈಕುಂಠ ಲೋಕಗಳಿಂದ ಇಳಿದು ಬರುತ್ತಾರೆ ಈ ಪ್ರಪಂಚಕ್ಕೆ. ಯಾರಾದರೂ ಈಗ ವಾದ ಮಾಡಬಹುದು, ನಾನು ಯಾರಿಗೂ ಸೇವೆ ಮಾಡುತ್ತಲೇ ಇಲ್ಲ, ನಾನೇ ರಾಜ, ನಾನೇ ಒಡೆಯ, ನಾನು ಹೇಳಿದ್ದೆ ಆಟ. ಇದಕ್ಕೆ ಒಂದು ಉದಾಹರಣೆ ಇದೆ. ಒಮ್ಮೆ ಒಬ್ಬ ರಾಜನು ಎಲ್ಲಾ ಪ್ರದೇಶಗಳನ್ನು ಗೆಲ್ಲುತ್ತಾ ಒಂದು ಪುಣ್ಯಕ್ಷೇತ್ರಕ್ಕೆ ಬರುತ್ತಾನೆ. ಅಲ್ಲಿ ಒಬ್ಬ ಯೋಗಿಯು ಧ್ಯಾನದಲ್ಲಿ ನಿರತನಾಗಿರುತ್ತಾನೆ. ಎಲ್ಲರನ್ನೂ ಆಕ್ರಮಿಸುತ್ತಿದ್ದ ರಾಜನು ಆ ಯೋಗಿಯ ಬಳಿಗೆ ಹೋಗುತ್ತಾನೆ. ಹೇಳ್ತಾನೆ, ನಾನು ಎಲ್ಲರನ್ನೂ ಗೆಲ್ಲುತ್ತಾ ಬರುತ್ತಿದ್ದೇನೆ, ಎಲ್ಲರೂ ನನಗೆ ಶರಣಾಗುತ್ತಿದ್ದಾರೆ, ಎಲ್ಲರ ಒಡೆಯ ಇಲ್ಲಿರಬೇಕಾದರೆ ಹೇ ಯೋಗಿಯೇ ನೀನು ಯಾರನ್ನ ಧ್ಯಾನ ಮಾಡುತ್ತಿದ್ದೀಯ? ಅದಕ್ಕೆ ಯೋಗಿ ಹೇಳ್ತಾನೆ, ಹೇ ರಾಜನೇ ಮೂರ್ಖನೇ, ನೀನು ಸೇವಕನಾಗಿರಬೇಕಾದರೆ ಏಕೆ ಒಡೆಯ ಎಂದು ಜಂಬ ಕೊಚ್ಚುತ್ತಿದ್ದೇಯ? ಆಗ ರಾಜನಿಗೆ ಕೋಪ ಬಂತು. ರಾಜನು ಹೇಳಿದನು, ಹೇ ಯೋಗಿ, ನಾನು ಯಾರಿಗೂ ಸೇವಕನಲ್ಲ, ಎಲ್ಲರೂ ನನ್ನ ಸೇವಕರೇ, ಎಲ್ಲರೂ ನನಗೆ ಶರಣಾಗಬೇಕು. ಆಗ ಯೋಗಿ ಅಂತಾನೆ, ಹೇ ಮೂರ್ಖನೇ, ನಿನ್ನ ಬಹಿರಂಗದಲ್ಲಿರುವವರನ್ನು ಗೆದ್ದು ನೀನು ಒಡೆಯನಾಗಬಹುದು, ಆದರೆ ನೀನು ನಿನ್ನ ಇಂದ್ರಿಯಗಳಿಗೆ ಪರಮ ಸೇವಕನು. ಇದು ಸತ್ಯವಾದರೆ, ನಿಜ ಅಂತ ನಿನ್ನ ಮನಸ್ಸಾಕ್ಷಿಗೆ ಅರಿತರೆ ಇಲ್ಲಿಂದ ನೀನು ಮುಂದೆ ಹೊರಟು ಹೋಗು. ಈ ಮಾತನ್ನು ಕೇಳುತ್ತಾನೆ ರಾಜ, ಯೋಚಿಸುತ್ತಾನೆ, ನಂತರ ಸುಮ್ಮನೆ ಹೊರಟು ಹೋಗುತ್ತಾನೆ. ಏಕೆಂದರೆ ರಾಜನಿಗೆ ತಿಳಿಯಿತು ಅವನು ನಿಶ್ಚಯವಾಗಿ ಇಂದ್ರಿಯಗಳಿಗೆ ದಾಸ ಎಂದು. ಇದರಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ, ಯಾವ ಜೀವಾತ್ಮವೇ ಆಗಲಿ ಸೇವಕನಾಗಿ ಉಳಿಯಬೇಕು, ಇದರಲ್ಲಿ ಒಂದಿಷ್ಟು ಸಂದೇಹವಿಲ್ಲ. ಏಕೆಂದರೆ ಪ್ರತಿಯೊಂದು ಜೀವಾತ್ಮದ ಧರ್ಮ ಸೇವೆ, ಸೇವೆ ಮಾಡುವುದು. ಈಗ ಒಂದು ಪ್ರಶ್ನೆ, ನಾವು ಎಲ್ಲರಿಗೂ ಸದಾ ಸೇವೆ ಮಾಡುತ್ತಲೇ ಇದ್ದೇವೆ, ಆದರೆ ಯಾರಿಗಾದರೂ ಸೇವೆ ಸ್ವೀಕರಿಸಿದವರಿಗೆ ಸಮಾಧಾನ ಉಂಟೆ? ಇಲ್ಲವೇ ಇಲ್ಲ. ನಾವು ಮಾಡುವ ಸೇವೆಗಳಿಂದ ಯಾರಿಗೂ ಸಮಾಧಾನವಾಗುವುದಿಲ್ಲ. ಅದು ಮನೆಗಾಗಿರಲಿ, ರಾಜ್ಯಕ್ಕಾಗಲಿ, ರಾಷ್ಟ್ರಕ್ಕಾಗಲಿ ಅಥವಾ ಇಂದ್ರಿಯಗಳಿಗೆ ಕೂಡ ಆಗಲಿ. ಯಾರಿಗೂ ತೃಪ್ತಿ ಇಲ್ಲ. ಸೇವೆ ಮಾಡಿದವನಿಗೂ ಸಮಾಧಾನವಿಲ್ಲ, ಸೇವೆ ಸ್ವೀಕರಿಸಿದವನಿಗೂ ಸಂತೋಷವಿಲ್ಲ. ಹಾಗಾದರೆ ಈಗ ಇದಕ್ಕೆ ಪರಿಹಾರ ಏನು? ಏಕೆಂದರೆ ಸಂತೋಷವಾಗಿರಬೇಕು ಎಂಬುದು ಜೀವಾತ್ಮದ ಆಸೆ, ಇಚ್ಛೆ. ಆದರೆ ಸೇವೆ ಮಾಡಿದವನಿಗೂ ಸಮಾಧಾನವಿಲ್ಲ, ಸಂತೋಷವಿಲ್ಲ, ಸೇವೆ ಸ್ವೀಕರಿಸಿದವನಿಗೂ ಸಂತೋಷವಿಲ್ಲ. ಈಗ ಇದಕ್ಕೆ ಪರಿಹಾರ ಏನು? ಹಾಗಾದರೆ ನಾನು ಸೇವೆಯನ್ನಂತೂ ಮಾಡಲೇಬೇಕು, ಇಲ್ಲದಿದ್ದರೆ ಆಗುವುದೇ ಇಲ್ಲ. ಏಕೆಂದರೆ ಅದು ನನ್ನ ಧರ್ಮ, ಏಕೆಂದರೆ ಅದು ನನ್ನ ಸ್ವಭಾವ, ಅಥವಾ ಸೇವೆ ಎಂಬುದು ನನ್ನ ಸಹಜ ಸ್ವರೂಪ. ಆದ್ದರಿಂದ ನಾನು ಯಾರಿಗಾದರೂ ಸೇವೆಯನ್ನು ಮಾಡುತ್ತಲೇ ಇರಬೇಕು. ಇದಕ್ಕೆ ಪರಿಹಾರ ಖಂಡಿತವಾಗಿ ಉಂಟು. ಅಂದರೆ ಏನು? ಸೇವೆ ಮಾಡುವವನಿಗೂ ಸಮಾಧಾನ ಆಗುತ್ತದೆ, ಸೇವೆ ಸ್ವೀಕರಿಸಿದವನಿಗೂ ಸಮಾಧಾನ ಉಂಟಾಗುತ್ತದೆ. ನಾವು ಒಬ್ಬನಿಗೆ ಸೇವೆ ಮಾಡಿದರೆ ಆತನು ನಾವು ಸೇವೆ ಮಾಡಿದ್ದಕ್ಕಿಂತ ಲಕ್ಷಗಳ ಪಟ್ಟಷ್ಟು ಸಂತೋಷ ಪಡುತ್ತಾನೆ. ನಮಗೆ ಮತ್ತೆ ಅತಿ ತೃಪ್ತಿಯನ್ನು, ಸಂತೋಷವನ್ನು ಅನಂತವಾಗಿ ನೀಡುತ್ತಾನೆ. ಹೀಗಿದ್ದರೆ ನಮಗೆ ಅಂತಹ ಸೇವೆಯಲ್ಲಿ ತುಂಬಾ ಆನಂದವನ್ನು ಉಂಟು ಮಾಡುತ್ತದಲ್ಲವೇ? ಹೌದು, ಇದು ಸತ್ಯ. ನಾವು ನಮ್ಮ 100% ಶಕ್ತಿಯಲ್ಲಿ 1% ಶಕ್ತಿಯನ್ನು ಬಳಸಿ ಸೇವೆಯನ್ನು ಮಾಡಿದರೆ ಆ ಒಬ್ಬನು 100% ಶಕ್ತಿಯಿಂದ ಸೇವೆಯನ್ನು ಸ್ವೀಕರಿಸಿದ ಹಾಗೆ ಸಂತೋಷ ಪಡುತ್ತಾನೆ. ಇದು ಅವನ ಕರುಣೆಯ ಗುಣ, ಇದು ಆ ಒಬ್ಬನ ಕರುಣೆಯ ಗುಣ. ಆ ಒಬ್ಬನು ಯಾರು ಗೊತ್ತೇ? ಅವನೇ ದೇವರು, ಭಗವಂತ ಶ್ರೀಕೃಷ್ಣನು. ಈಗ ಈ ಕೃಷ್ಣನಿಗೆ ಸೇವೆ ಮಾಡಿದರೆ ಎಲ್ಲರನ್ನು ಸೇವೆ ಮಾಡಿದಂತೆ. ಇದು ಶ್ರೀಮದ್ ಭಾಗವತದಲ್ಲೇ ಹೇಳಿದೆ. ಯಥಾತರೋರ್ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾಹ ಪ್ರಾಣೋಪಾಹಾರ ಚ ಯಥೇಂದ್ರಿಯಾಣಂ ತಥೈವ ಸರ್ವಾಹಣಂ ಅಚ್ಯುತೇಜ್ಯ. ಹೇಗೆ ಬೇರಿಗೆ ನೀರು ಹಾಕಿದ ಮಾತ್ರಕ್ಕೆ ರೆಂಬೆಗಳಿಗೆ, ಕೊಂಬೆಗಳಿಗೆ, ಎಲೆಗಳಿಗೆ ಶಕ್ತಿ ಬರುತ್ತದೋ, ಹೇಗೆ ಆಹಾರವನ್ನು ದೇಹದ ಹೊಟ್ಟೆ ಭಾಗಕ್ಕೆ ಸೇರಿಸಿದರೆ ದೇಹದ ಇತರ ಎಲ್ಲಾ ಭಾಗಗಳಿಗೆ ಶಕ್ತಿ ಬರುತ್ತದೋ, ಅದೇ ರೀತಿಯಲ್ಲಿ ಭಗವಂತನನ್ನು ಸೇವೆ ಮಾಡಿದರೆ ಇಡೀ ಸೃಷ್ಟಿಗೆ, ದೇವತೆಗಳಿಗೆ ತೃಪ್ತಿಯನ್ನು ಉಂಟು ಮಾಡುತ್ತದೆ. ಸರಿ, ಈಗ ನಾನು ಸನಾತನ ಧರ್ಮವನ್ನು ತಿಳಿದುಕೊಂಡೆ. ಸೇವೆ ಮಾಡುವುದೇ ನನ್ನ ಸಹಜ ಸ್ವರೂಪ, ಇದು ನನಗೆ ಗೊತ್ತಾಯಿತು. ಯಾರಿಗೆ ಸೇವೆ ಮಾಡಿದರೂ ತೃಪ್ತಿ ಆಗುವುದಿಲ್ಲ, ಇದನ್ನು ತಿಳಿದುಕೊಂಡೆ. ಭಗವಂತನಿಗೆ ಸೇವೆ ಮಾಡಿದರೆ ಅದು ಇನ್ನೂ ತೃಪ್ತಿಯನ್ನು ನೀಡುತ್ತದೆ, ಅದನ್ನು ನಾನು ತಿಳಿದುಕೊಂಡೆ. ಈಗ ಆ ಭಗವಂತನಿಗೆ ನಾನು ಹೇಗೆ ಸೇವೆ ಮಾಡುವುದು ಎಂಬುದು ಇನ್ನೊಂದು ಪ್ರಶ್ನೆ, ಮತ್ತೊಂದು ಪ್ರಶ್ನೆ. ಕೃಷ್ಣನಿಗೆ ಸೇವೆ ಮಾಡಬೇಕೆಂದರೆ ನಾವು ನಮ್ಮ ಮನೆ, ಮಕ್ಕಳು, ವ್ಯಾಪಾರ, ಭೌತಿಕ ಸುಖಗಳು ಇವುಗಳನ್ನೆಲ್ಲ ತ್ಯಜಿಸಿ ಸನ್ಯಾಸ ವಸ್ತ್ರವನ್ನು ಧರಿಸಿ ಕಾಡಿಗೆ ಹೋಗಿ ಧ್ಯಾನದಲ್ಲಿ ಕುಳಿತುಕೊಳ್ಳಬೇಕು ಎಂದು ತಿಳಿಯಬೇಡಿ. ಕೃಷ್ಣನಿಗೆ ಸೇವೆ ಮಾಡುವ ವಿಧಾನವನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ತುಂಬಾ ಸುಲಭವಾದದ್ದು, ಸರಳವಾದದ್ದು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ ಕ್ರಿಯೇತ ಭಗವತ್ ಯದ್ಧಾ ತನ್ಮನ್ಯೇಧೀತಂ ಉತ್ತಮಂ. ಕೃಷ್ಣನಿಗೆ ಸೇವೆ ಮಾಡುವ 9 ವಿಧಾನಗಳನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಕೃಷ್ಣನ ಬಗ್ಗೆ ಕೇಳುವುದು ಒಂದು ಸೇವೆ, ಕೃಷ್ಣನ ಬಗ್ಗೆ ಮಾತನಾಡುವುದು, ಜಪ ಮಾಡುವುದು ಅಥವಾ ಸಂಕೀರ್ತನೆ ಮಾಡುವುದು ಒಂದು ಸೇವೆ, ಕೃಷ್ಣನನ್ನು ಸ್ಮರಿಸುವುದು ಒಂದು ಸೇವೆ, ಕೃಷ್ಣನ ಪಾದ ಕಮಲಗಳನ್ನು ಸೇವೆ ಮಾಡುವುದು ಒಂದು ಸೇವೆ, ಕೃಷ್ಣನಿಗೆ ಪೂಜೆ ಮಾಡುವುದು ಒಂದು ಸೇವೆ, ಕೃಷ್ಣನಿಗೆ ಪ್ರಾರ್ಥನೆ ಅಥವಾ ವಂದನೆಗಳನ್ನು ಸಲ್ಲಿಸುವುದು ಒಂದು ಸೇವೆ, ಕೃಷ್ಣನೇ ನನ್ನ ಒಡೆಯ, ನಾನು ಅವನ ಸೇವಕ ಎಂದು ಪ್ರಜ್ಞೆಯಲ್ಲಿರುವುದು ಒಂದು ಸೇವೆ, ಕೃಷ್ಣನೇ ನನ್ನ ಮಿತ್ರನು ಎಂಬ ಭಾವನೆಯಲ್ಲಿರುವುದು ಒಂದು ಸೇವೆ, ಕೃಷ್ಣನಿಗೆ ತನ್ನ ಆತ್ಮವನ್ನೇ ಸಮರ್ಪಣೆ ಮಾಡುವುದು ಒಂದು ಸೇವೆ. ಈ ರೀತಿಯಲ್ಲಿ 9 ಸೇವೆಗಳುಂಟು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಈ 9 ಸೇವೆಗಳನ್ನ ನಾವು ನವವಿಧ ಭಕ್ತಿ ಎಂದು ಹೇಳುತ್ತೇವೆ. ಈ 9 ಯಾವುದಾದರೂ 8 ಸರಿ, 7 ಮಾಡಿದರೂ ಸರಿ, 6 ಮಾಡಿದರೂ ಸರಿ, 5 ಭಕ್ತಿ ಸೇವೆಗಳನ್ನು ಮಾಡಿದರೂ ಸರಿ, 4, 3, 2 ಬೇಡ, 1 ಮಾಡಿದರೂ ಸಾಕು, ಭಗವಂತನಿಗೆ ನೀವು ಶರಣಾಗುತ್ತಿದ್ದೀರಾ ಎಂದು ಅರ್ಥ. ಈಗ ನಾನು ಕೃಷ್ಣನ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದು ಕೀರ್ತನ. ಆದ್ದರಿಂದ ನಾನು ಕೃಷ್ಣನಿಗೆ ಸೇವೆ ಮಾಡುತ್ತಿದ್ದೇನೆ, ನೀವು ಕೇಳುತ್ತಾ ಇದ್ದೀರಾ. ಯಾರ ಬಗ್ಗೆ ಕೇಳುತ್ತಾ ಇದ್ದೀರಾ? ಕೃಷ್ಣನ ಬಗ್ಗೆ. ಇದಕ್ಕೆ ಶ್ರವಣಂ ಎಂದು ಹೇಳುತ್ತೇವೆ. ಆದ್ದರಿಂದ ನೀವು ಕೂಡ ಕೃಷ್ಣನಿಗೆ ಸೇವೆ ಮಾಡುತ್ತಿದ್ದೀರಾ. ಈ ರೀತಿಯಲ್ಲಿ ಕೃಷ್ಣನಿಗೆ ಸೇವೆ ಮಾಡುವ ವಿಧಾನವು ತುಂಬಾ ತುಂಬಾ ಸರಳವಾದದ್ದು. ನಾವು ನಮ್ಮ ಕೆಲಸಗಳನ್ನು ಬಿಡಬೇಕಾಗಿಲ್ಲ. ಶ್ರೀಲ ಪ್ರಭುಪಾದರು ನೀಡಿರುವ ಅತಿ ಸರಳವಾದ ನಿಯಮಗಳನ್ನು ಪಾಲಿಸಿ ನಾವು ಈ ಯಾವುದೇ ಒಂದು ಭಕ್ತಿ ಸೇವೆಯನ್ನು ಸದಾ ಆಚರಿಸಿದರೆ ನಾವು ಆ ಭಗವಂತನ ಧಾಮಕ್ಕೆ ಸತ್ಯವಾಗಿ ಹೋಗಿ ಶಾಶ್ವತವಾದ ದುಃಖಗಳೇ ಇಲ್ಲದ ಬಾಳನ್ನು ಅನುಭವಿಸುತ್ತೇವೆ. ಇದರಲ್ಲಿ ಸಂದೇಹವೇ ಇಲ್ಲ. ಆಚಾರ್ಯರು ಶ್ರೀಲ ಪ್ರಭುಪಾದರು ನೀಡಿರುವ ಸುಲಭವಾದ ನಾಲ್ಕು ನಿಯಮಗಳೇನೆಂದರೆ, ಜೂಜ ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಅನೈತಿಕವಾಗಿ ಕಾಮಿಸಬಾರದು, ಹಾಗೂ ಮಾಂಸವನ್ನು ತಿನ್ನಬಾರದು. ಭಗವಂತನ ದಾಸನಾಗಲು ಇವು ನಾಲ್ಕು ನಿಯಮಗಳನ್ನು ನಾವು ಆಚರಿಸಬೇಕು ಅಷ್ಟೇ. ಶ್ರೀಲ ಪ್ರಭುಪಾದರ ಶಿಷ್ಯನಾಗಬೇಕೆಂದರೆ ಈ ನಾಲ್ಕು ನಿಯಮಗಳನ್ನು ಆಚರಿಸಿ ಒಂದು ದಿನಕ್ಕೆ 16 ಮಾಲೆಗಳನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಒಂದು ಜಪಮಾಲೆಯಲ್ಲಿ 108 ಮಣಿಗಳಿರುತ್ತದೆ. ಒಂದೊಂದು ಮಣಿಯ ಮೇಲೆ ಸಂಪೂರ್ಣ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹೀಗೆ 108 ಮಣಿಗಳ ಮೇಲೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಮುಗಿಸಿದಾಗ ಅದಕ್ಕೆ ನಾವು ಒಂದು ಮಾಲೆ ಅಥವಾ 1 ರೌಂಡ್ ಎಂದು ಹೇಳುತ್ತೇವೆ. ಈ ರೀತಿಯಲ್ಲಿ 16 ಬಾರಿ ಮಾಡಬೇಕು. ಇದಕ್ಕೆ 16 ರೌಂಡ್ಸ್ ಎಂದು ಹೇಳುತ್ತೇವೆ. 16 ಮಾಲೆಗಳ ಜಪ. ಇದು ಒಂದು 2 ಗಂಟೆಗಳ ಕಾಲ ಬೇಕಾಗುತ್ತದೆ ಅಷ್ಟೇ. ಈ ಒಂದು ಸುಲಭವಾದ ನಿಯಮಗಳನ್ನು ಹಾಗೂ ಜಪವನ್ನು ಆಚಾರ್ಯರು ಶ್ರೀಲ ಪ್ರಭುಪಾದರು ನೀಡಿದಂತೆ ನಾವು ಮಾಡಿದರೆ ಸಾಕು, ನಾವು ಸಂದೇಹವೇ ಇಲ್ಲದೆ ಆ ಭಗವಂತನ ಲೋಕಕ್ಕೆ ಹಿಂದಿರುಗುತ್ತೇವೆ. ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನ ಹತ್ತಿರ, ಮಗನೇ, ನೀನು ವಿದ್ಯಾಭ್ಯಾಸ ಮಾಡಿರುವುದರಲ್ಲಿ ಏನನ್ನಾದರೂ ನನಗೆ ಹೇಳು ಎಂದು ಕೇಳಿದಾಗ ಪ್ರಹ್ಲಾದನು ಹೇಳುತ್ತಾನೆ, ತಂದೆಯೇ, ನನ್ನ ಭೌತಿಕ ಗುರುಗಳಾದ ಷಂಡ ಹಾಗೂ ಅಮರ್ಕರಿಂದ ಕಲಿತ ರಾಜತಂತ್ರಗಳ ವಿದ್ಯೆ ಏನಕ್ಕೂ ಪ್ರಯೋಜನವಿಲ್ಲ. ಭಕ್ತಿ ಪರೇಶಾನುಭವೋ ವಿರಕ್ತಿರ್ ಅನ್ಯತ್ರ ಚ. ಇದು ಪರಿಶುದ್ಧವಾದ ಭಕ್ತಿ ಸೇವೆಯ ಲಕ್ಷಣ. ಒಬ್ಬ ಶುದ್ಧ ಭಕ್ತನು ಕೇವಲ ಭಕ್ತಿ ಸೇವೆಯಲ್ಲಿ ಮಾತ್ರ ಆಸಕ್ತನಾಗಿರುತ್ತಾನೆ, ಭೌತಿಕ ವಿಷಯಗಳಲ್ಲ. ಭಕ್ತಿ ಸೇವೆಯನ್ನು ಮಾಡಲು ಒಬ್ಬನು ಕೃಷ್ಣ ಅಥವಾ ವಿಷ್ಣುವಿನ ಬಗ್ಗೆ ಸದಾ ಕೇಳುವುದರಲ್ಲಿ ಹಾಗೂ ಹೇಳುವುದರಲ್ಲಿ ತೊಡಗಿರಬೇಕು. ದೇವಾಲಯದ ಪೂಜಾ ಪ್ರಕ್ರಿಯೆ ಅಥವಾ ವಿಧಾನವನ್ನು ಅರ್ಚನಾ ಎಂದು ಕರೆಯುತ್ತೇವೆ. ಒಬ್ಬನಿಗೆ ಕೃಷ್ಣನ ಮಾತುಗಳ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ಕೃಷ್ಣನು ಹೇಳುತ್ತಾನೆ, ನಾನು ಎಲ್ಲರ ಹಿತ ಕೋರುವ ಸ್ನೇಹಿತನು, ಸುಹೃದಂ ಸರ್ವಭೂತಾನಾಂ. ಇದನ್ನು ನಾವು ನಂಬಬೇಕು. ಕೃಷ್ಣನು ಅರ್ಚಾ ವಿಗ್ರಹವಾಗಿ ಬರುತ್ತಾನೆ, ನಾನು ವಿಗ್ರಹದ ರೂಪದಲ್ಲಿ ಇರುತ್ತೇನೆ ಎಂದು ಹೇಳುತ್ತಾನೆ. ಆಗ ಕೃಷ್ಣನು ಹೇಳಿರುವುದನ್ನು ನಾವು ನಂಬಬೇಕು. ಸುಹೃದಂ ಸರ್ವಭೂತಾನಾಂ, ಕೃಷ್ಣನು ಹೇಳುತ್ತಾನೆ ನಾನು ಎಲ್ಲರಿಗೂ ಸ್ನೇಹಿತನು. ಒಬ್ಬ ಭಕ್ತನು ಕೃಷ್ಣನು ಮಾತ್ರವೇ ನಿಜವಾದ ಸ್ನೇಹಿತನು ಎಂದು ಸದಾ ಭಾವಿಸುತ್ತಾನೆ. ಇದಕ್ಕೆ ಸಖ್ಯ ಎಂದು ಹೇಳುತ್ತೇವೆ. ಆ ಶ್ರವಣಂ ಕೀರ್ತನಂ ಶ್ಲೋಕದಲ್ಲಿ ಪುಂಸಾರ್ಪಿತ ವಿಷ್ಣು ಎಂದು ಉಪಯೋಗಿಸಿದೆ. ಪುಂಸ ಎಂದರೆ ಎಲ್ಲಾ ಜೀವರಾಶಿಗಳಿಂದ. ತಾರತಮ್ಯವಿಲ್ಲದೆ ವ್ಯತ್ಯಾಸಗಳಿಲ್ಲದೆ ಈ ಭಕ್ತಿ ಸೇವೆಯನ್ನು ಯಾರಾದರೂ ಆಚರಿಸಬಹುದು, ಸುಲಭವಾಗಿ ಮಾಡಬಹುದು. ಎಲ್ಲಾ ಜೀವರಾಶಿಗಳಿಂದ ಆಗುತ್ತದೆ, ಎಲ್ಲರೂ ಮಾಡಬಹುದು. ಭಗವದ್ಗೀತೆಯಲ್ಲಿ ಕೂಡ ಇದನ್ನು ಕೃಷ್ಣನು ದೃಢಪಡಿಸುತ್ತಾನೆ. ಶ್ರೀಯೋ ವೈಶ್ಯ ತಥಾ ಶೂದ್ರ ಸ್ತೇಪಿ ಯಾಂತಿ ಪರಾಂಗತಿಂ. ಸ್ತ್ರೀ ವೈಶ್ಯ ಹಾಗೂ ಶೂದ್ರರು ಕಡಿಮೆ ಬುದ್ಧಿಶಕ್ತಿಯನ್ನು ಪಡೆದವರು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅವರು ಕೂಡ ಈ ಭಕ್ತಿ ಸೇವೆಯನ್ನು ಆಚರಿಸಿ ಭಕ್ತರಾಗಿ ಆ ಭಗವಂತನ ಧಾಮಕ್ಕೆ ಹಿಂದಿರುಗಬಹುದು. ಇದು ಸುಲಭವಾಗಿ ಅವರಿಗೆ ಕೂಡ ಸಾಧ್ಯ. ಕೆಲವೊಮ್ಮೆ ಯಜ್ಞಗಳನ್ನು ಆಚರಿಸಿದ ನಂತರ ಕರ್ಮಕಾಂಡದಲ್ಲಿ ತೊಡಗಿದ ವ್ಯಕ್ತಿಯು ನಾಮಕೆ ವಾಸಕ್ಕೋಸ್ಕರ ವಿಷ್ಣುವಿಗೆ ಯಜ್ಞ ಫಲಗಳನ್ನು ಅರ್ಪಿಸುತ್ತಾನೆ. ಆದರೆ ಇಲ್ಲಿ ಹೇಳಿದೆ ಭಗವತ್ಯದ್ಧ, ಎಲ್ಲವನ್ನು ವಿಷ್ಣುವಿಗೆ ನೇರವಾಗಿ ಸಮರ್ಪಿಸಬೇಕು. ಇದು ಸನ್ಯಾಸ, ಬರೀ ನ್ಯಾಸವಲ್ಲ. ಒಬ್ಬ ತ್ರಿದಂಡಿ ಸನ್ಯಾಸಿಯು 3 ದಂಡಗಳನ್ನು ಹಿಡಿದುಕೊಳ್ಳಿರುತ್ತಾನೆ. ಇದಕ್ಕೆ ಅರ್ಥ ಕಾಯ ಮನೋವಾಕ್ಯ, ಅಂದರೆ ದೇಹದಿಂದ ಮನಸ್ಸಿನಿಂದ ಹಾಗೂ ಮಾತುಗಳಿಂದ ವಿಷ್ಣುವಿಗೆ ಶರಣಾಗಿದ್ದೇನೆ ಎಂದು ಅರ್ಥ. ಈ ಕಾಯೋ ಮನೋವಾಕ್ಯದಿಂದ ಭಕ್ತಿ ಸೇವೆ ಮಾಡುತ್ತಾನೆ. ಕರ್ಮಕಾಂಡದ ಜನರು ಅಂದರೆ ಭೌತಿಕ ಲಾಭಕ್ಕೋಸ್ಕರ ಪುಣ್ಯ ಕಾರ್ಯಗಳನ್ನು ಮಾಡುವ ಜನರು ಮೊದಲು ಸ್ವಲ್ಪ ಪುಣ್ಯಕಾರ್ಯಗಳನ್ನು ಮಾಡಿ ಆ ಫಲಿತಾಂಶವನ್ನ ವಿಷ್ಣುವಿಗೆ ನಾಮಕೇ ವಾಸೆಗೆ ಸಮರ್ಪಿಸುತ್ತಾರೆ. ಆದರೆ ನಿಜವಾದ ಭಕ್ತನು ಆಗಲೇ ಹೇಳಿದಂತೆ ಕಾಯ ವಾಚ ಹಾಗೂ ಮನಸ್ಸನ್ನು ಶ್ರೀಕೃಷ್ಣನ ಚರಣಾರವಿಂದಗಳ ಸೇವೆಗೆ ಸಮರ್ಪಿಸುತ್ತಾನೆ. ತತ್ವದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೀಗೆ ಹೇಳುತ್ತಾರೆ, ಶ್ರೀಮದ್ ಭಾಗವತಂ ಭಗವದ್ಗೀತೆ ಮತ್ತು ಅವುಗಳಂತಹ ಅಧಿಕೃತ ಗ್ರಂಥಗಳಲ್ಲಿ ಹೇಳಿರುವ ಹಾಗೆ ಕೃಷ್ಣನ ನಾಮಗಳಿಗೆ ಲೀಲೆಗಳಿಗೆ ಗುಣಗಳಿಗೆ ಅನುಯಾಯಿಗಳಿಗೆ ಹಾಗೂ ರೂಪ ವರ್ಣನೆಗಳಿಗೆ ಗಮನವಿಟ್ಟು ಕೇಳುವುದಕ್ಕೆ ಶ್ರವಣಂ ಎಂದು ಹೇಳುತ್ತಾರೆ. ಕೇಳಿದ ನಂತರ ಒಬ್ಬನು ಆ ಶಬ್ದಗಳನ್ನು ಪುನಃ ಹೇಳಬೇಕು. ಹೀಗಾಗಿ ಇದೆರಡೂ ಭಕ್ತಿ ಸೇವೆ. ಈ ನವವಿಧ ಭಕ್ತಿಗಳನ್ನು ಆಚರಣೆ ಮಾಡಿ ಸಂಪೂರ್ಣತೆ ಪಡೆದವರ ಬಗ್ಗೆ ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಅತಿ ಸುಂದರವಾಗಿ ಹೇಳಿದ್ದಾರೆ. ಶ್ರೀ ವಿಷ್ಣೋಹೋ ಶ್ರವಣೇ ಪರೀಕ್ಷಿತ್ ಅಭವದ್ ವೈಯಾಸಕಿಹಿ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀಹಿ ಪೃಥು ಪೂಜನೆ ಅಕ್ರೂರ ಸ್ವಭಿವಂದನೆ ಕಪೀಪತಿರ್ದಾಸ್ಯೇತ ಸಖ್ಯೇರ್ಜುನ ಸರ್ವಸ್ವಾತ್ಮ ನಿವೇದನೆ ಬಲಿರ್ ಅಭೂತ್ ಕೃಷ್ಣಾಪ್ತಿರ್ ಏಷಾಂ ಪರಂ. ಅಂದ್ರೆ ಪರೀಕ್ಷಿತ್ ಮಹಾರಾಜನು ಶ್ರವಣಂ ಎಂಬ ಭಕ್ತಿ ಸೇವೆಯ ವಿಧಾನವನ್ನು ಆಚರಿಸಿ ಅಂದರೆ ಕೃಷ್ಣನ ಬಗ್ಗೆ ಕೇಳಿಯೇ ಮುಕ್ತಿಯನ್ನು ಪಡೆದನು. ಶುಕದೇವ ಗೋಸ್ವಾಮಿಯವರು ಕೀರ್ತನಂ ಎಂಬ ಭಕ್ತಿ ಸೇವೆಯ ವಿಧಾನವನ್ನು ಆಚರಿಸಿ ಅಂದರೆ ಕೃಷ್ಣನ ಬಗ್ಗೆ ಸದಾ ಮಾತನಾಡುತ್ತಲೇ ಮುಕ್ತಿಯನ್ನು ಪಡೆದರು. ಎರಡಾಯಿತು. ಮೂರನೆಯದು ಪ್ರಹ್ಲಾದ ಮಹಾರಾಜನು ಸ್ಮರಣಂ ಎಂಬ ಭಕ್ತಿ ಸೇವೆಯ ವಿಧಾನವನ್ನು ಆಚರಿಸಿ ಅಂದರೆ ಕೃಷ್ಣನ ಬಗ್ಗೆ ಸದಾ ಸ್ಮರಿಸುತ್ತಾ ಮುಕ್ತಿಯನ್ನು ಪಡೆದನು. ನಾಲ್ಕನೆಯದು ಶ್ರೀಮತಿ ಲಕ್ಷ್ಮೀದೇವಿ ಪಾದ ಸೇವನಂ ಎಂಬ ಭಕ್ತಿ ಸೇವೆಯ ವಿಧಾನವನ್ನು ಆಚರಿಸಿ ಅಂದರೆ ವಿಷ್ಣುವಿನ ಪಾದ ಪಂಕಜಗಳನ್ನು ಒತ್ತುತ್ತಾ ಸೇವೆ ಮಾಡುತ್ತಾ ಸಂಪೂರ್ಣತೆಯನ್ನು ಪಡೆದಳು. ನಂತರ ಐದನೆಯದು ಪೃಥು ಮಹಾರಾಜನು ಅರ್ಚನಂ ಎಂಬ ಭಕ್ತಿ ಸೇವೆ ವಿಧಾನವನ್ನು ಆಚರಿಸಿ ಅಂದರೆ ಕೃಷ್ಣನ ವಿಗ್ರಹಾರಾಧನೆಯನ್ನು ಸದಾ ಮಾಡುತ್ತಲೆಯೇ ಮುಕ್ತಿಯನ್ನು ಪಡೆದನು. ಆರನೆಯದಾಗಿ ಅಕ್ರೂರನು ವಂದನಂ ಎಂಬ ಭಕ್ತಿ ಸೇವೆ ವಿಧಾನವನ್ನು ಆಚರಿಸಿ ಅಂದರೆ ಕೃಷ್ಣನಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಲೇ ಮಾಡುತ್ತಲೇ ಮುಕ್ತಿಯನ್ನು ಪಡೆದನು. ನಂತರ ಏಳನೆಯದಾಗಿ ಹನುಮಂತನು ದಾಸ್ಯಂ ಎಂಬ ಭಕ್ತಿ ಸೇವೆ ವಿಧಾನವನ್ನು ಆಚರಿಸಿ ಅಂದರೆ ಕೃಷ್ಣನು ಅಥವಾ ಶ್ರೀರಾಮಚಂದ್ರನು ನನ್ನ ಒಡೆಯ ನಾನು ಅವನ ಸೇವಕನು ಎಂಬುವ ಭಾವದಲ್ಲಿದ್ದೇ ಮುಕ್ತಿಯನ್ನು ಪಡೆದನು ಹನುಮಂತನು. ಎಂಟನೆಯದಾಗಿ ಅರ್ಜುನನು ಸಖ್ಯಂ ಎಂಬ ಭಕ್ತಿ ಸೇವೆ ವಿಧಾನವನ್ನು ಆಚರಿಸಿ ಅಂದರೆ ಕೃಷ್ಣನೇ ನನ್ನ ನಿಜವಾದ ಸ್ನೇಹಿತನು ಎಂಬುವ ಭಾವದಲ್ಲಿ ಸದಾ ಇದ್ದು ಅರ್ಜುನನು ಮುಕ್ತಿಯನ್ನು ಪಡೆದನು. ಕೊನೆಯದಾಗಿ ಬಲಿಮಹಾರಾಜನು ಆತ್ಮ ನಿವೇದನ ಎಂಬ ಭಕ್ತಿ ಸೇವೆ ವಿಧಾನವನ್ನು ಆಚರಿಸಿ ಅಂದರೆ ಸರ್ವಂ ಶ್ರೀಕೃಷ್ಣಾರ್ಪಣಂ ಏನೆಲ್ಲ ಇತ್ತೋ ಕಾಯ ವಾಚ ಮನಸ ಎಲ್ಲವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿ ಮುಕ್ತಿಯನ್ನು ಪಡೆದನು ಆತ್ಮ ನಿವೇದನ. ಈ ರೀತಿಯಲ್ಲಿ ಈ ನವವಿಧ ಭಕ್ತಿಯಿಂದ ನಾವು ಕೂಡ ಶರಣಾಗಿ ಆ ಕೃಷ್ಣನ ಬಳಿಗೆ ಹೋಗಬಹುದು. ಸುಲಭವಾದ ಮಾರ್ಗ. ಆದರೆ ಒಂದು, ಈ ನವವಿಧ ಭಕ್ತಿಯಲ್ಲಿ ಈ ಕಲಿಯುಗದಲ್ಲಿ ಕೀರ್ತನಂ ಅಥವಾ ಕೃಷ್ಣನ ನಾಮ ಸಂಕೀರ್ತನೆಯನ್ನು ಮಾಡಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ತುಂಬಾ ತುಂಬಾ ಸುಲಭವಾಗಿ ಆ ಕೃಷ್ಣ ಲೋಕಕ್ಕೆ ಹೋಗಬಹುದು. ಎಲ್ಲಾ ನವವಿಧ ಭಕ್ತಿಗಳು ಸುಲಭವಾದರೂ ಈ ಕೀರ್ತನಂ ಎಂಬ ಒಂದು ಭಕ್ತಿ ಸೇವೆ ಈ ಕಲಿಯುಗದ ಸೂತ್ರ ಫಾರ್ಮುಲಾ. ಇದು ತುಂಬಾ ತುಂಬಾ ಸುಲಭವಾದ ಮಾರ್ಗ. ಈ ಕಲಿಯುಗದ ಜನರಿಗೋಸ್ಕರ ಶಾಸ್ತ್ರಗಳು ಆಚಾರ್ಯರು ನೀಡಲ್ಪಟ್ಟ ಒಂದು ಸುಲಭವಾದ ಮಾರ್ಗ ಕೀರ್ತನಂ. ಅಂದರೆ ಇದು ಎಲ್ಲಾ ಶಾಸ್ತ್ರಗಳಲ್ಲಿ ದೃಢಪಡಿಸಿದೆ. ಇದು ಕಲಿಯುಗದ ಧರ್ಮ. ನಾಮ ಸಂಕೀರ್ತನೆ ಕಲಿಯುಗದ ಧರ್ಮ. ಹರೇರ್ನಾಮ ಇವ ಕೇವಲಂ ಕಲೌ ನಾಸ್ಯೇವ 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 ಗತಿರನ್ಯತ ಮೂರು ಸತಿ ಹೇಳುತ್ತದೆ. ಈ ಕಲಿಯುಗದಲ್ಲಿ ಹರಿನಾಮವನ್ನೊಂದು ಬಿಟ್ಟರೆ ಮತ್ತೊಂದು ಮಾರ್ಗ ಇಲ್ಲ ಮೂರು ಸತಿ ಒತ್ತಿ ಹೇಳುತ್ತದೆ ಶಾಸ್ತ್ರಗಳು. ಹರೇ ಕೃಷ್ಣ.